प्रविश्य मम वाचमिमां सुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम्। यस्मात् ब्रह्मेन्द्ररुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापम् विनिकृन्तति। सर्वोत्तमो विष्णुरथो रमा च ब्रह्मा च वायुश्च तदीयपत्न्यम् अन्ये च देवाः सततम् प्रसन्ना हरौ सुभक्तिम् मयि सन्दिशन्तु। श्रीगुरुभ्यो नमः। हरिः ओम्। धर्मक्षेत्रे कुरुक्षेत्रे समवेता ययोत्सवः मामकाः पाण्डवाश्चैव किमकुर्वत सञ्जय। देवम् नारायणम् नत्वा सर्वदोषविवर्जितम् परिपूर्णम् गुरुमुश्चान् गीतार्थम् वक्ष्यामि लेशतः। गुणगणनिलयम् पतिम् रमायाः जगदघदहनम् च वासवीसूनुम् मुनिकुलतिलकम् च पूर्णबोधम् गुरुमपि परमम् गुरुम् च मे वन्दे। लक्ष्मीनारायणम् नत्वा पूर्णबोधान् गुरूनपि कुर्म श्रीकृष्णगीतायाः भाष्याद्युक्तार्थसङ्ग्रहम्। ಪರಮಪವಿತ್ರವಾದ ಶ್ರೀಮದ್ ಭಗವದ್ಗೀತೆಯಲ್ಲಿ ಸ್ವತಃ ಶ್ರೀ ಭಗವಂತನೇ ಅರ್ಜುನನಿಗೆ ತಾನು ಎಷ್ಟು ರಹಸ್ಯಮಯ ವ್ಯಕ್ತಿತ್ವದ ವಿಶಿಷ್ಟವಾದಂಥ ಪರಮಪುರುಷ ಎಂಬುದನ್ನು ನಿರೂಪಣೆ ಮಾಡ್ತಾ, ನನ್ನನ್ನು ಈ ಮೂರು ಗುಣಗಳ ವಿಚಿತ್ರವಾದಂತಹ ಸಂಯೋಜನೆ ಹೊಂದಿರತಕ್ಕಂಥ ಪ್ರಕೃತಿಯಿಂದ ಮಾಡಲ್ಪಟ್ಟ ಅಂಥ ದೇಹ ಹೊಂದಿರ ಜನಗಳೇನಿದ್ದಾರೆ ಅವರು ಯಾರೂ ಸಹ ನನ್ನನ್ನು ಅರ್ಥ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಕಾರಣ, ಅವರು ಕಾಣತಕ್ಕಂಥ ಪದಾರ್ಥಗಳೆಲ್ಲ ಇಲ್ಲ ಸತ್ವಗುಣ, ರಜೋಗುಣ, ತಮೋಗುಣ, ಈ ಗುಣದಿಂದ ನಿರ್ಮಿತವಾದ ದೇಹವನ್ನು ಹೊಂದಿರೋದ್ರಿಂದ ಅದರ ಆಚೆ ನೋಡೋದಕ್ಕೆ ಅವರಿಗೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಅದರ ಆಚೆ ನೋಡೋದಕ್ಕೆ ಸಾಧ್ಯವೇ ಇಲ್ಲ. ಇದು ಬಹಳ ಅಪೂರ್ವವಾದಂಥ ಮಾತು. ಕುರುಡನಿಗೆ ಅವು ಎಷ್ಟು ವರ್ಣನೆ ಮಾಡಿದರೂ ಕೂಡ ಸೂರ್ಯನ ಕಲ್ಪನೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಹುಟ್ಟು ಕುರುಡನಿಗೆ ಸೂರ್ಯನ ಕಲ್ಪನೆ ಇಮ್ಯಾಜಿನ್ ಮಾಡಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಅವನಿಗೆ ಕಣ್ಣೇ ಇಲ್ಲ ಅದನ್ನು. ಅದ್ರ ಜೊತೆಗೆ ಮನುಷ್ಯನಿಗೆ ಕೆಲವನ್ನು ನೋಡಿ ನೋಡಿ ಅಭ್ಯಾಸವಾದಾಗ ಅದರ ಮೇಲೆ ಅವನು ಯೋಚನೆ ಮಾಡಕ್ಕೆ ಬರೋದೇ ಇಲ್ಲ. ಅದರ ಮೇಲೆ ಯೋಚನೆ ಮಾಡ್ತಕ್ಕಂಥ ಹಂತ ಕಳ್ಕೊಂಡು ಬಿಟ್ಟಿರ್ತಾನೆ. ಚಿಕ್ಕ ಮಕ್ಕಳಿಗೆ ಹೇಳಿ ಚೆನ್ನಾಗಿ ಓದು, ಯಾಕೆ ಓದಿದ್ರೆ ಏನಾಗುತ್ತೆ ಅಂತ ಕೇಳಿರ್ತಾನೆ. ಒಳ್ಳೆ ಕೆಲಸ ಸಿಗುತ್ತೆ, ಸಿಕ್ಕರೆ ಏನಾಗುತ್ತೆ ಅಂತ ಕೇಳಿದರೆ ಸಾಕಷ್ಟು ದುಡ್ಡು ಬರುತ್ತೆ. ದುಡ್ಡು ಬಂದರೆ ಏನು ಮಾಡಬಹುದು? ಅವನು ಏನು ಹೇಳಿದ್ರೆ ಅರ್ಥನೇ ಆಗೋದಿಲ್ಲ. ಅವಾಗ ಚಾಕ್ಲೇಟ್ ತಗೊಳ್ಬಹುದು ಅಂದ್ರೆ ಕಷ್ಟ ಅರ್ಥ. ಓ, ಚಾಕ್ಲೇಟ್ ತಗೊಳ್ಬಹುದಾ? ಎಷ್ಟು ರೂಮಿನ ತಮ್ಮ ತಗೊಂಡು ಬಿಡ್ಬೋದ? ಓ, ಭಾರಿ ಖುಷಿಯೋ ಖುಷಿ. ಅವನು ಚಿಕ್ಕ ಮಕ್ಕಳಿಗೆ ಏನಾಗ್ತೇನೆ, ಕಂಡಕ್ಟರ್ ಆಗ್ತೇನೆ ಶುರು ಮಾಡ್ತಾ, ಕಷ್ಟ ಕಂಡಕ್ಟರ್ ಆಗ್ತೇನೆ. ಇದು ಅವನಿಗೆ ಆ ಕಲ್ಪನೆಯೇ ಇಲ್ಲಾಗ, ಯಾಕೆಂದ್ರೆ ಅವನು ಕಂಡ ಭಾರಿ ಭಯೋತ್ಪಾದಕ ಆದರೆ ಅವರಿಗೆ ಆ ಅರ್ಥದಲ್ಲಿ ಕಂಡಿರ್ತಾನೆ. ಅವನು ಕಂಡ ಭಾರಿ ಎಲ್ಲ ಹೆದರ್ತಾರೆ, ನಾನೇ ಹೆದರ್ತೇನೆ ಅಂದ್ರೆ ನಾನು ಅವನಾಗಿಬಿಟ್ಟರೆ ಹೇಗಿರುತ್ತೆ ಅಂತ ಆ ಥರ ಯೋಚನೆ ಮಾಡ್ತಾ. ಅವನು ಯೋಚನೆ ಹೆಚ್ಚು ಯೋಚನೆ ಮಾಡೋಕೆ ಆಗೋದೇ ಇಲ್ಲ. ಆದರೆ ದೊಡ್ಡವನು ಆಗ್ತಾ 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 ಹೋದಂತೆ ಅದರ ಮೇಲೆ ಯೋಚನೆ ಮಾಡೋಕ್ಕೆ ಕಲಿತಾನು. ಇವತ್ತು ನಾವು ಸಾಧಾರಣ ಹಂತದೊಳಗೆ ತ್ರಿಭಿರಿ ಗುಣಮಯೈಹಿ ಭಾವೈಹಿ ಏಭಿ ಸರ್ವಮಿದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯ ಪರಮವ್ಯಯಂ. ಅದರ ಮೇಲೆ ನೋಡಕ್ಕೆ ನಮಗೆ ಆಗ್ತಾ ಇಲ್ಲ ಅರ್ಜುನ, ನಿಮಗೆಲ್ಲ ಕೂಡ ಯಾವಾಗ ಅದನ್ನು ನೋಡಲಿಕ್ಕೆ ಸಾಧ್ಯ ಇದೆ ಆದಿ ಗೊಂದಲಕ್ಕೊಳಗಾಗೋದೇ ಇಲ್ಲ. ಆದರೆ ಈ ಹಂತವನ್ನು ಎಲ್ಲರೂ ತಲುಪ್ತಾರೆ ಅಂತಲ್ಲ. ನಮಾಂ ದುಷ್ಕೃತಿನೋ ಮೂಢಾ ಪ್ರಪದ್ಯಂತೆ ನರಾಧಮಃ. ಯಾರು ಮೂಢರು, ನರಾಧಮರು, ದುಷ್ಕೃತಿಗಳು, ಯಾರು ಸತ್ಕಾರ್ಯಗಳನ್ನು ಮಾಡೋದಿಲ್ಲ ಅವರಿಗೆ ಭಗವಂತನ ನೋಡ ಕಣ್ಣು ಬರೋದಿಲ್ಲ ಅಂತ ಹೇಳ್ತಾರೆ. ಬಹಳ ಮುಖ್ಯವಾದ ಮಾತು. ಪರಮಾತ್ಮ ಅತ್ಯಂತ ಪೂರ್ಣ ಪೂರಯಿತ ಪುಣ್ಯ ಪುಣ್ಯಕೀರ್ತಿ ರಣಾಮಯ. ವಿಷ್ಣು ಸಹಸ್ರನಾಮದಲ್ಲಿ ಪರಮಾತ್ಮನನ್ನ ಪುಣ್ಯಮೂರ್ತಿ ಅಂತ ಕೊಂಡಾಡಿದ್ದಾರೆ. ಅಂತ ಪುಣ್ಯಮೂರ್ತಿಯನ್ನ ಕಾಣಬೇಕಾದ್ರೆ ಪಾಪದ ದೇಹದವರಿಗೆ ಸಾಧ್ಯ ಇಲ್ಲ, ಪಾಪದ ವ್ಯಕ್ತಿತ್ವದವರಿಗೆ ಸಾಧ್ಯ ಇಲ್ಲ. ಅದರಿಂದಾಗೇನೆ ನಮಾಂ ದುಷ್ಕೃತಿನಃ ಮೂಢಾಹ. ಯಾರು ದುಷ್ಕಾರ್ಯ ಮಾಡ್ತಾರೋ ಅವರು ಮೂರ್ಖರಾಗ್ತಾರೆ. ಅವರು ದೇವರನ್ನು ಕಾಣೋದಿಲ್ಲ ಅಲ್ಲ, ಜನಗಳನ್ನು ಕಾಣೋ ಸ್ಥಿತಿನೇ ಬರೋದಿಲ್ಲ ಅವರಿಗೆ. ಜನಗಳಲ್ಲೇ ತಮ್ಮವರು ಬೇರು ಅಂತ ವ್ಯತ್ಯಾಸ ಗೊತ್ತಾಗೋದಿಲ್ಲ ಅವರಿಗೆ, ಸ್ವಾರ್ಥಿಗಳಾಗಿ ಬಿಡ್ತಾರೆ, ದೇವರನ್ನೇ ನೋಡ್ತಾರೆ ಅಂತ ಹೇಳುತ್ತಾರೆ. ಯಾವನು ದುಷ್ಕೃತಿ ಆಗ್ತಾನೆ, ಪಾಪ ಕಾರ್ಯವನ್ನು ಮಾಡ್ತಾನೆ, ಅವನ ದೃಷ್ಟಿ ಸಂಕುಚಿತವಾಗ್ತಾ ಬರುತ್ತೆ. ಯಾವನು ಪುಣ್ಯ ಕಾರ್ಯವನ್ನು ಮಾಡ್ತಾನೆ, ಅವನ ದೃಷ್ಟಿ ವಿಶಾಲವಾಗುತ್ತೆ. ಆ ದೃಷ್ಟಿಯಲ್ಲಿ ದುಷ್ಕೃತಿಗಳು ಮೂರ್ಖರಾಗೋದ್ರಿಂದ, ಇದು ಬಹಳ ಅಪೂರ್ವ ಮತ್ತೊಂದು ಮಾತು ಕೂಡ ಹೌದು. ಒಬ್ಬ ಮನುಷ್ಯ ದಡ್ಡ ಯಾತಕ್ಕಾಗ್ತಾನೆ, ಅದೊಂದು ಕಾರಣ ಕೊಡ್ತಾರೆ. ಯಾವನು ದುಷ್ಕಾರ್ಯವನ್ನು ಮಾಡ್ತಾನೋ ದಡ್ಡನಾಗ್ತಾನೆ ಅಂತ ಹೇಳ್ತಾರೆ, ಮೂಢರಾಗ್ತಾರೆ ಅವರೆಲ್ಲ ಕೂಡ. ಅದನ್ನು ಪುಣ್ಯ ಕಾರ್ಯಗಳನ್ನು ಮಾಡೋದಂದ್ರೆ ನಾವು ಬುದ್ಧಿವಂತರಾಗೋದು ಅಂತ ಅರ್ಥ. ಇವತ್ತು ಮನುಷ್ಯ ಬುದ್ಧಿವಂತರಾಗೋದಂದ್ರೆ ಪುಣ್ಯ ಕಾರ್ಯ ಅವಾರ್ಡ್ ಮಾಡೋದು ಅಂತ ಅರ್ಥ ಆಗ್ಬಿಟ್ಟಿದೆ. ನೀನೇನು ದೇವಸ್ಥಾನ ಕೊಡ್ತಾ ಇಲ್ಲೋದಲ್ಲ, ಓ ಭಾರಿ ಪುಣ್ಯಾತ್ಮ, ಒಳ್ಳೆ ವೈಸ್ ವೈ ಗುಡ್ ಅಂತ ಹೇಳ್ಬಿಡ್ತಾರೆ. ಅಲ್ಲೆಲ್ಲ ಕೊಟ್ಟು ಹಾಳು ಮಾಡಬಾರ್ದು ಹಾಗೆಲ್ಲ ಅನ್ನೋ ವಿವೇಕ ಹೇಳೋ ಜನ ಸಿಗ್ತಾರೆ. ಅಂದ್ರೆ ಅದು ಕಲ್ಪನೆಯ ಹಾಗೆ. ಇವತ್ತು ಸುಕೃತದಿಂದ ಪುಣ್ಯ, ಪುಣ್ಯದಿಂದ ಮನಃಶುದ್ಧಿ, ಮನಃಶುದ್ಧಿಯಿಂದ ಬುದ್ಧಿ ಜಾಗೃತಿ ಆಗೋದ್ರಿಂದ ಕೊನೆಗೆ ಬುದ್ಧಿ ಬೆಳೆದು 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 ಕೊನೆ ಎಲ್ಲಿ ಹೋಗ್ತಾನೆ ಅವನು? ಉಪನಿಷತ್ತುಗಳಲ್ಲಿ ಹೇಳ್ತಾರೆ, ದೃಶ್ಯತೆ ತೊಗ್ರೆಯ ಬುದ್ಧಿಯ ಸೂಕ್ಷ್ಮಯ ಸೂಕ್ಷ್ಮದರ್ಶಿಭಿ. ಯಾರ ಬುದ್ಧಿ ತುಂಬಾ ಹರಿತವಾಗುತ್ತೆ, ಯಾರ ಬುದ್ಧಿ ತುಂಬಾ ಸೂಕ್ಷ್ಮವಾಗುತ್ತೆ, ಅವರಿಗೆ ಭಗವಂತ ಕಾಣುತ್ತಾನೆ, ಹೊರತು ಬೇರೆಯವರಿಗೆ ಕಾಣೋದಿಲ್ಲ. ಆ ಬುದ್ಧಿ ತೀಕ್ಷ್ಣವಾಗೋದು ಯಾವಾಗ? ಸತ್ಕಾರ್ಯ ಮಾಡಿ 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 ತೀಕ್ಷ್ಣವಾಗಬೇಕು. ಅದು ಯಾವನು ದುಷ್ಕಾರ್ಯವನ್ನು ಮಾಡ್ತಾನೆ ಅವನು ಮೂರ್ಖನೇ ಆಗ್ತಾನಾದ್ದರಿಂದ, ಮೂಢನೇ ಆಗ್ತಾನಾದ್ದರಿಂದ ಅವನು ಎಂದು ತಿಳುವಳಿಕೆ ಬರೋ ಸಂಭವ ಇಲ್ಲ. ಮಾಯೆಯ ಅಪಹೃತ ಜ್ಞಾನ ಮತ್ತು ಆಸುರಂ ಭಾವಮಾಶ್ರಿತಾ, ದುರ್ಗಾದೇವಿಯಿಂದ ಅವನ ಮನಸ್ಸು ತುಂಬಾ ಬೇರೆ ಕಡೆ ಎಳೆದೊಯ್ಯಲು ಪಡುತ್ತೆ. ಪರಿಣಾಮವಾಗಿ ಆಸುರಂ ಭಾವಮಾಶ್ರಿತಾ, ಅಸುರ ಸ್ವಭಾವವನ್ನು ಹೊಂತಾರೆ. ಅವರ ಬುದ್ಧಿವಂತಿಕೆ ಏನಿದ್ರು ಕೂಡ ನಿನ್ನೆ ಹೇಳಿದ ಹಾಗೆ ಅಸುರಾಹ, ಅಸುಷುರತಃ ಅಸುರಾಹ, ಜ್ಞಾನಪ್ರಧಾನ ದೇವಾಹ, ಜ್ಞಾನಪ್ರಧಾನರಾದವರೆಲ್ಲ ದೇವತೆಗಳು. ಅದಕ್ಕೆ ಅಸುಷುರತಃ ಅಸುರಾಹ ಆಚಾರ್ಯರು ಪ್ರಮಾಣವನ್ನು ಕೊಟ್ಟು ಹೇಳುತ್ತಾರೆ. ಅಸುಷುರತಃ ಅಸುರಾಹ, ಕೇವಲ ಇಂದ್ರಿಯೋಪಭೋಗಗಳನ್ನೇ ಜೀವನದ ಪರಮ ಗುರಿ ಅಂತ ಭಾವಿಸಿಬಿಡುತ್ತಾರೆ. ಆ ತತ್ಕಾಲಿಕ ಸುಖನೇ ಭಾರಿ ದೊಡ್ಡದವರಿಗೆ, ಅವರಿಗೆ ಬೇರೆ ಸುಖದ ಕಲ್ಪನೆಯೇ ಇಲ್ಲ. ವಿದ್ಯಾರ್ಥಿಗೆ ಕ್ಲಾಸಿ ಚಕರ್ ಕೊಟ್ಟು ಸಿನಿಮಾ ಥಿಯೇಟರ್ ಕೂತ ಅಂದ್ರೆ ಅವನಿಗೆ ಆನಂದವೇ ಆನಂದ, ಅವನಿಗೆ ಹೊಸ ಪ್ರಪಂಚ ಸಿಕ್ಕಾಗಲಕ್ಕ ಅವನಿಗೆ. ಆದರೆ ಸರಿಯಾಗಿ ಓದಿದರೆ ಮುಂದೆ ಏನಾಗುತ್ತೆ ಕಲ್ಪನೆ ಅವನಿಗೆ ಇಲ್ಲವೇ ಇಲ್ಲ. ಆ ಅರ್ಥದಲ್ಲಿ ಯೋಚನೆ ಮಾಡಿದರೆ ಅವನ ಆನಂದದ ರೀತಿನೇ ಬೇರೆ. ಅವನ ಆ ಕ್ಷಣಕ್ಕೆ ಏನು ತಾತ್ಕಾಲಿಕ ಸುಖ ಪಡ್ತಾನೆ ಅದೇ ಫೈನಲ್ ಅನ್ಕೋತಾನೆ ಹೊರತು ಅದರ ಆಚೆ ನೋಡೋ ಶಕ್ತಿ ಅವನಿಗಿಲ್ಲ. ಇದನ್ನ ಅರ್ಥ ಮಾಡಿಕೊಂಡ್ರೆ ಪ್ರತಿಯೊಂದನ್ನು ಕೆಲಸದಲ್ಲಿ ಇದ್ದವನು ರಿಟೈರ್ ಆದ್ಮೇಲೆ ಏನು ಅದನ್ನು ಯೋಚನೆ ಮಾಡಬೇಕು. ಕೆಲಸದಲ್ಲಿರ್ತಾನೆ ರಿಟೈರ್ ಆದ್ಮೇಲೆ ಏನು, ರಿಟೈರ್ ಆದವನು ಸತ್ತ ಮೇಲೆ ಏನು ಆ ಯೋಚನೆ ಮಾಡಬೇಕು. ಆದರೆ ಆಚೆ ಯೋಚನೆ ಮಾಡಕ್ಕೆ ಯಾರಿಗೆ ಬರೋದಿಲ್ಲ, ಅವನೆಂದು ಮೂಢನಾಗಿಯೇ ಉಳಿತಾನೆ. ಈ ಮಾತು ಎಷ್ಟು ಮಾರ್ಮಿಕವಾದ ಮಾತು. ಆದ್ದರಿಂದ ಆಸುರಂಭಾವ ಆಶ್ರಿತಾಹ, ಕೇವಲ ತಮ್ಮ ಇಂದ್ರಿಯ ಸುಖದಲ್ಲೇನೆ ಮನಸ್ಸಾಕ್ತಾರೆ ಹೊರತು ಬೌದ್ಧಿಕ ಸುಖದ ಕಲ್ಪನೆ ಅವರಿಗೆ ಬರೋದಿಲ್ಲ. ಇನ್ನು ಬೌದ್ಧಿಕ ಸುಖದ ಪರಿಕಲ್ಪನೆ ಅವರಿಗೆ ಬರದೇ ಹೋದರೆ ನನ್ನೇನು ಕಾಣ್ತಾರೆ ಅಂತ ಹೇಳುತ್ತಾರೆ. ನಾನು ಕಾಣೋದೇನು ಬಂತವರು ಸಾಧ್ಯವೇ ಇಲ್ಲ. ಈ ದೃಷ್ಟಿಯಲ್ಲಿ ಅಪೂರ್ವವಾದಂತಹ ಎಚ್ಚರಿಕೆಯನ್ನು ಭಗವಂತ ಕೊಡ್ತಾ, ಹಾಗಿದ್ರೆ ನನ್ನ ಬಳಿ ಯಾರು ಬರ್ತಾರೆ ಅಂದ್ರೆ, ಚತುರ್ವಿಧ ಭಜಂತೆ ಮಾಂ ಜನ ಸುಕೃತಿರೋರ್ಜುನ ಆರ್ತೋ ಜಿಜ್ಞಾಸುರ ಅರ್ಥಾರ್ಥಿ ನಾನೀಚ ಭರತ ಋಷಭ. ನಿನ್ನೆ ನೋಡಿದ್ದೇವೆ, ನಾಲ್ಕು ವಿಧ ಜನ ಮಾತ್ರ ನನ್ನ ಕಡೆಗೆ ಬರುತ್ತಾರೆ, ದುಷ್ಕೃತಿಗಳು ಬರೋದಿಲ್ಲ. ನಾಲ್ಕು ಜನಗಳು ಇಂಥವರು ನೊಂದವರು, ಮೊದಲನೇದಾಗಿ ಅರ್ಥ, ಜೀವನದಲ್ಲಿ ನೊಂದ ವ್ಯಕ್ತಿ ನನ್ನ ಬಳಿಗೆ ಬರ್ತಾನೆ, ಬಹಳ ಮುಖ್ಯವಾದ ಮಾತು. ಯಾವನು ನೋಯ್ತಾನೆ ಅವನಿಗೆ ದೇವರ ಕಡೆ ಮನಸ್ಸೆಳೆಯುತ್ತೆ, ಒಳ್ಳೆಯವನಾದರೆ ಮಾತ್ರ. ಒಳ್ಳೆಯವನಾದರೆ ದುಃಖವಾದಾಗ ದೇವ್ರ ಕಡೆ ಹೋಗ್ತಾನೆ, ಕೆಟ್ಟವನು ಕ್ಲಬ್ ಕಡೆಗೆ ಹೋಗ್ತಾನೆ. ಅಂದ್ರೆ ದೇವಸ್ಥಾನಕ್ಕೆ ಹೋದ್ರೆ ದೇವರು ಯೋಚನೆ ಮಾಡೋದಿಲ್ಲೋ, ಕುಡಿದು ಬಿದ್ದು ಬಿಡ್ತಾನೆ ಅಷ್ಟೇ. ಆದ್ರೆ ಅಂದ್ರೆ ಅಲ್ಲೂ ಕೂಡ ಅಷ್ಟೇ, ದುಃಖ ಎಲ್ಲರಿಗೂ ಬರುತ್ತೆ, ಒಳ್ಳೆಯವರಿಗೂ ದುಃಖ ಬರುತ್ತೆ, ಕೆಟ್ಟವರಿಗೂ ದುಃಖ ಬರುತ್ತೆ. ಒಳ್ಳೆಯವರಿಗೆ ದುಃಖ ಬಂದಾಗ ಅದನ್ನು ಪರಿಹಾರ ಮಾಡಿಕೊಳ್ಳೋ ರೀತಿಯೇ ಬೇರೆ, ಕೆಟ್ಟವರಿಗೆ ದುಃಖ ಬಂದಾಗ ಪರಿಹಾರ ರೀತಿ ಕಾಣೋ ರೀತಿಯೇ ಬೇರೆ. ಒಂದು ವಿದ್ಯಾರ್ಥಿನೂ ಪಾಸ್ ಆಗಲೇಬೇಕು ಪಾಪ, ಒಳ್ಳೆ ವಿದ್ಯಾರ್ಥಿ ಚೆನ್ನಾಗಿ ಓದ್ತಾನೆ, ಸಂಶಯ ಬಂದಾಗ ಮೇಷ್ಟ್ರನ್ನು ಕೇಳ್ತಾನೆ, ತುಂಬಾ ಆಗದೆ ಹೋದರೆ ಇನ್ನೂ ಕಷ್ಟಪಡ್ತಾನೆ, ಮಾರ್ಚಿ ಫೇಲ್ ಆದ ಯೋಚನೆ ಮಾಡೋದಿಲ್ಲ, ಇನ್ನಾರು ಪಾಸ್ ಆಗೋಣ ಅಂತ ಓದ್ತಾನೆ, ಅವನ ರೀತಿನೇ ಬೇರೆ. ಇವನು ಹಾಗಲ್ಲ, ಮೊದಲಿಂದನೇ ಶುರು ಖಾತೆ ಹೇಗೋಡಿಗೆ ಆ ಥರನೇ ಶುರು ಮಾಡ್ತಾನೆ. ಪೇಪರ್ ಯಾರು ಸೆಟ್ ಮಾಡ್ತಾರೆ, ಯಾರು ವ್ಯಾಲ್ಯೂಯೇಷನ್ ಯಾರು ಮಾಡ್ತಾರೆ, ಯಾವ ಲೆವೆಲಲ್ಲಿ ಮೋಸ ಮಾಡಬಹುದು, ಅವನ ಥಿಂಕಿಂಗ್ ರೀತ್ ಪ್ರೋಸೆಸ್ಸೇ ಹಾಗೆ. ಆದ್ದರಿಂದ ಇಬ್ಬರಿಗೆ ದುಃಖ ಬಂದರೂ ಕೂಡ ಎಲ್ಲರೂ ಒಂದೇ ರೀತಿ ಪರಿಹಾರ ಕಾಣೋದಿಲ್ಲ. ಇಲ್ಲೇ ದೃಷ್ಟಾಂತ ಇದೆ, ದುರ್ಯೋಧನಿಗೂ ದುಃಖ ಬಂತು, ಅರ್ಜುನನಿಗೂ ದುಃಖ ಬಂತು, ಇಬ್ಬರಿಗೂ ವಿಷಾದ ಬಂತು. ಕೃಷ್ಣ ದ್ರೋಣಾಚಾರ್ಯರೇ, ಎಷ್ಟು ದೊಡ್ಡ ಸೈನ್ಯ ಇದೆ ಪಾಂಡವರ ಸೈನ್ಯ, ಪರ್ಯಾಪ್ತಂತಿದ ಮೇತೇಶಾಂ ಬಲಂ ಭೀಮಾಭಿರಕ್ಷಿತಂ ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ. ಭೀಮರಕ್ಷಿತವಾದ ಪಾಂಡವ ಸೇನೆ, ಎಷ್ಟು ಸುಸಮರ್ಥವಾದ ಸೇನೆ ಇದು, ನಮ್ಮನ್ನು ಗೆದ್ದು ಬಿಡ್ತಾರೆ ಅವರು, ಆದರೆ ನಮಗೆ ಆ ಸಾಮರ್ಥ್ಯ ಇಲ್ಲ ಅಂತ ವ್ಯಥೆ ಪಡ್ತಾನೆ. ವ್ಯಥೆ ಪಟ್ಟವನು ಪರಿಹಾರದ ಯೋಚನೆ ಮಾಡೋದೇ ಇಲ್ಲ, ದೊಡ್ಡ ದುಃಖ ಪಡ್ತಾನಷ್ಟೇನೆ. ಅದೇ ಅರ್ಜುನ ಯೋಚನೆ ಮಾಡ್ತಾನೆ ಕೃಷ್ಣ, ಕಥಂ ಭೀಷ್ಮ ಮಹಂ ಸಂಖ್ಯೆ ದ್ರೋಣಂಚ ಮಧುಸೂದನ ಯುಶುಭಿ ಪ್ರತಿಯೋಚ್ಛಾಮಿ ಪೂಜಾರ್ಹಾವರಿಸೂದನ. ಹೀಗೆಲ್ಲ ಪ್ರಶ್ನೆ ಮಾಡಿ ಕೃಷ್ಣನ ಮುಂದೆ ಹೇಳ್ಕೊತಾನೆ ದುಃಖವನ್ನ, ಹೇಳ್ಕೊಂಡು ಪರಿಹಾರ ಕೊಡು ಕೃಷ್ಣ, ನನ್ನ ತುಂಬಾ ಮನಸ್ಸು ಕೆಟ್ಟೋಗಿದೆ. ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತಾಂ ಧರ್ಮ ಸಮ್ಮೂಢ ಚೇತಾ ಯಶ್ರೇಯಸ್ಯ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯ ಸ್ತೇಹಂ ಸಾಧಿಮಾನ್ ತ್ವಾಂ ಪ್ರಪನ್ನಂ. ಅರ್ಜುನ ದೃಷ್ಟಾಂತ, ಈಗ ಆರ್ತನಾಗಿ ಅರ್ಜುನ ಬರ್ತಾ ಇದ್ದಾನೆ, ಕೃಷ್ಣ ನನಗೆ ಹೇಳಿಕೊಡು ನೀನು. ಅದನ್ನು ದುರ್ಯೋಧನ ಕೇಳಿದ್ದಾರೆ, ಅವನಿಗೆ ಆ ಬುದ್ಧಿ ಓಡೋದಿಲ್ಲ ಕಡೆಗೆ, ಅವನಿಗೆ ಕೃಷ್ಣ ಬಂದು ಎದುರು ನಿಂತರೆ ಓಡೋದಿಲ್ಲ ಅವನಿಗೆ. ಆದ್ದರಿಂದ ನಚಮಾಂ ದುಷ್ಕೃತಿನೋ ಮೂಢಾ ಪ್ರಪದ್ಯಂತೆ ನರಾಧಮಃ. ಆ ಮೂರ್ಖ ಜನಗಳು ಎಂದೂ ನನ್ನ ಹತ್ರ ಬರಲಿಕ್ಕೆ ಅವಕಾಶವೇ ಸಿಕ್ಕೋದಿಲ್ಲ ಅವರಿಗೆ. ಅರ್ಜುನ ನೀನು ಬಂದಿದ್ದೀಯಲ್ಲ ಅದೇ ದೃಷ್ಟಾಂತ, ಒಳ್ಳೆಯವರು ಬರ್ತಾರೆ ಕೆಟ್ಟವರು ಬರೋದಿಲ್ಲ ಅಂತ ಹೇಳಿದ. ಅರ್ಜುನ ಎಷ್ಟು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ, ಆರ್ತಃ ಜಿಜ್ಞಾಸುಹು ಸಂಸಾರದಲ್ಲಿ ಪರ್ವತ ದುಃಖ ಕೊಡೋದೇ ಅದಕ್ಕೆ ಅಂತ ಹೇಳುತ್ತಾರೆ. ದೇವರತ್ವದ ಮನಸ್ಸು ಬರಲಿ ಅಂತಾನೆ ದುಃಖ ಕೊಡ್ತಾನೆ. ಕುಂತಿಯ ಪ್ರಾರ್ಥನೆ ಮಾಡ್ತಾಳೆ, ಇದು ತುಂಬಾ ಆಶ್ಚರ್ಯ. ಭಾಗವತ ಪುರಾಣದಲ್ಲಿ ಎಲ್ಲ ಯುದ್ಧ ಮುಗಿದೋಗ್ಬಿಟ್ಟಿದೆ, ಕೃಷ್ಣ ಪರಮಾತ್ಮ ತಾನು ವಾಪಸ್ಸು ದ್ವಾರಕೆ ಹೊರಟು ನಿಂತಿದ್ದಾನೆ, ಎಲ್ಲರೂ ಕೃಷ್ಣನ ಸ್ತೋತ್ರ ಮಾಡ್ತಾ ಇದ್ದಾರೆ. ಕುಂತಿದೇವಿ ಸ್ತೋತ್ರ ಮಾಡ್ತಾಳೆ, ಕೃಷ್ಣ ನಾ ದೊಡ್ಡ ಪ್ರಾರ್ಥನೆ ನಡೆಸಿಕೊಡು ಅಂತ ಕೇಳುತ್ತಾರೆ. ಕೃಷ್ಣ ಸರ್ವಜ್ಞ, ಏನಮ್ಮ ಏನು ಬೇಕು ಅಂತ ಕೇಳಿದ್ರೆ, ಅತ್ತೆ ಕೃಷ್ಣನಿಗೆ ಹೆಸರು ಸೋದರತ್ತೆ, ಕೃಷ್ಣ ನನಗೆ ಏನು ಬೇಡ. ವಿಪದ ಸಂತು ನಶ್ಯಶ್ವತ್ ತತ್ರ ತತ್ರ ಜಗದ್ಗುರು ಭವತೋ ದರ್ಶನಂ ಯತ್ ಸ್ಯಾತ್ ಅಪುನರ್ಭವ ದರ್ಶನಂ. ಕೃಷ್ಣ ನನಗೆ ಬರೀ ದುಃಖನೇ ಕೊಡ್ತೀರಿ ಯಾವಾಗಲೂ ಕೂಡ, ಆಗಾಗ್ಯ ಸಂಕಟ ನಾನು ಕೊಡ್ತಾ ಇರು. ದುಃಖ ಸುಖ ಕೊಟ್ಟರೆ ಮೈ ಮರೆತು ಬಿಡ್ತೇವೆ ನಾವು ಅಂತ ಹೇಳ್ತಾ, ಸುಖ ಕೊಟ್ಟರೆ ಮೈ ಮರೆತು ಬಿಡ್ತೇವೆ, ದುಃಖ ಬಂದಾಗ ಎಚ್ಚರಿಕೆ ಬರುತ್ತೆ ನಮಗೆ. ಆದ್ದರಿಂದ ನನಗೆ ದುಃಖವನ್ನೇ ಕೊಡು ಜಗದ್ಗುರು, ಆ ಮೂರ್ಖ ಎಚ್ಚರಿಕೆ ಕೊಡುವಂತ ಪ್ರಾರ್ಥನೆ ಮಾಡ್ತಾ. ಈ ಮಾತು ಅರ್ಥ ಮಾಡ್ಕೊಂಡು ಅರ್ಥ ಅನ್ನೋ ಪದ ನಮಗೆ ಚೆನ್ನಾಗಿ ಅರ್ಥವಾಗ, ಭಗವಂತ ದುಃಖ ಕೊಡೋದನ್ನ ನಾವು ಹೇಗೆ, ಪ್ರಹ್ಲಾದನಿಗೆ ಎಷ್ಟು ದುಃಖ ಕೊಟ್ಟಿದ್ದು, ಚಿತ್ರಹಿಂಸೆ ಪ್ರಹ್ಲಾದನಿಗೆ, ಪಾಪ ಏನು ಬೆಂಕಿಯಲ್ಲಿ ಹಾಕೋದೇನು, ಹಾವು ಕಡಿಸೋದೇನು, ವಿಷ ಕೊಡೋದೇನು, ಆನೆ ಕಾಲದಲ್ಲಿ ತುಳಿಸೋದೇನು, ಚಿತ್ರಹಿಂಸೆ. ಪ್ರಹ್ಲಾದ ಕೊಡಬೇಡ ಒಂದ್ಸರ್ತಿ ಮಾತನ್ನು ಕೇಳೋದಿಲ್ಲ, ಅದಕ್ಕೆ ಗೊತ್ತಾ ನೀವು ಸ್ಮರಣೆ ಬರ್ತಾರೆ, ಅದಕ್ಕಿಂತ ಇನ್ನೇನು ಬೇಕು ನಮಗೆ, ನಿನ್ನ ಸ್ಮರಣೆ ಬರ್ತಾ ಇದೆ ಸಾಕೇ ಸಾಕು ಅಂತ ಹೇಳ್ತಾನೆ. ನರಸಿಂಹದೇವರನ್ನೇ ಕಂಡುಬಿಡ್ತಾನೆ, ಜಗತ್ತಿಗೆ ಆದರ್ಶವಾಗಿ ಬದುಕ್ತಾನೆ. ಆದ್ದರಿಂದ ದುಃಖ ಬರೋದರಲ್ಲಿ ನಾವು ಏನು ಯೋಚನೆ ಮಾಡಬೇಕಾಗಿಲ್ಲ, ದುಃಖದ ಪರಿಹಾರ ಕಾಣೋದಿದೆ ಅಲ್ಲಿ ಜಾಣತನ ಬೇಕು. ದುಃಖದ ಪರಿಹಾರ ಕಾಣೋದರಲ್ಲಿ ದೊಡ್ಡ ಒಬ್ಬ ದಡ್ಡ ಜಾಣನ ವ್ಯತ್ಯಾಸ ನಮಗೆ ಗೊತ್ತಾಗ, ಜಾಣನ ಒಂದು ಪರಿಹಾರವೆಲ್ಲ ದೇವರಲ್ಲಿ ಹರಿಯಲ್ಲಿ ಗುರುಗಳಲ್ಲಿ ಕಾಣ್ತಾನೆ ಹೊರತು ಬೇರೊಂದು ಕಡೆ ಹೋಗೋದಿಲ್ಲ. ಅವನು ತುಂಬಾ ಜನ ಇರ್ತಾನೆ, ಭಾರಿ ಒಳ್ಳೆಯದಿರ್ತಾನೆ, ಪಾಪ ತುಂಬಾ ಹಸಿವಾಗತ್ತೆ, ಏನಿಲ್ಲ ತಿನ್ಲಿಕ್ಕೆ ಅವನಿಗೆ. ಅವನೇನ್ ಮಾಡ್ತಾನಾಗ, ಎಲ್ಲರೂ ಸಿಗುತ್ತೋ ಹಣ್ಣು ನೋಡ್ತಾನೆ, ನೀರು ನೋಡ್ತಾನೆ, ಬಾವಿ ನೋಡ್ತಾನೆ ಅಷ್ಟೇ ಹೊರತು ಪಿಕ್ ಪಾಕೆಟ್ ಮಾಡೋ ಐಡಿಯಾ ಅವನ ತಲೆ ಬರೋದೇ ಇಲ್ಲ, ಯಾರ್ದೋ ಜೇಬ್ ನೋಡೋದಿಲ್ಲ ಅವನು. ಯಾರೋ ಎಲ್ಲ ಬಿದ್ದಿರುತ್ತೆ, ದಾರೆ ಹೋಗ್ದ ಬಂಗಾರ ಸರ ಸಿಗುತ್ತೆ, ತಗೊಳ್ಳೋ ಯೋಚನೆ ಮಾಡೋದಿಲ್ಲ ಅವನು. ತನಗೆ ಬೇಕಿದೆ ಈಗ, ಆದ್ರೆ ನನ್ನದಲ್ಲ ಎಚ್ಚರಿಕೆ ಅವನಿಗೆ, ಇದು ನನಗೆ ಬೇಡ, ಅದಕ್ಕೆ ಭಿಕ್ಷೆ ಬೇಕಾದ್ರೆ ಬೇಡ, ತಲೆ ಹೊರತು ಕಳ್ತನ ಮಾಡಲಾರೆ ಅಂತ ಹೇಳುತ್ತ. ಅರ್ಜುನ ಅದೇ ಮಾತನ್ನು ಹೇಳಿದ, ಗುರುವಿನ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ಭೈಕ್ಷಮತಿ ಇಹ ಲೋಕೆ. ಕೃಷ್ಣ ಇಂಥ ದೊಡ್ಡವರನ್ನು ಕೊಂದು ನಾನು ರಾಜ್ಯ ಆಡೋದಕ್ಕಿಂತ ಭಿಕ್ಷೆ ಬೇಡೋದು ಆಸೆ ಅಂತ ಹೇಳಿದ. ಈ ಮಾತು ಇದ್ದಿದ್ದಂದ್ರೆ ಅರ್ಜುನ ಗೀತೆಯನ್ನು ಕೇಳೋದಕ್ಕೆ ಅನುಕೂಲವಾಗಿದ್ದು, ಆ ಮಾತು ಯೋಚನೆ ಮಾಡಿದರೆ ದುಃಖವನ್ನ ಜೀವನದಲ್ಲಿ ಹೇಗೆ ಸ್ವಾಗತಿಸಬೇಕು, ದೇವರ ಹತ್ರ ಇದಕ್ಕೆ ಅದೊಂದು ದಿಕ್ಸೂಚಿ ಇದ್ದಾಗೆ, ಭಗವಂತನ ತೋರಿಸಿಕೊಡ್ತಕ್ಕ ದೊಡ್ಡ ಸಾಧನ. ಅದಕ್ಕೆ ಜೈತೀರ್ಥರು ಬರೀತಾರೆ, ಟೀಕಾಕೃತ್ಪಾದರು ಹೇಳ್ತಾರೆ, ತತ್ವೋದ್ಯೋತ ಟೀಕೆಯನ್ನ ಬರಿತಾ ಇದ್ದಾರೆ. ತತ್ವೋದ್ಯೋತ ಶ್ರೀಮದ್ ಆಚಾರ್ಯರ ದಶ ಪ್ರಕರಣಗಳಲ್ಲಿ ಒಂದು, ಸರ್ವಮೂಲ ಗ್ರಂಥಗಳಲ್ಲಿ ಒಂದು. ಅದಕ್ಕೆ ಟೀಕೆ ಬರೀತಾ ಆರಂಭದಲ್ಲಿ ಹೇಳ್ತಾರೆ, ದೇವರತ್ರ ಯಾರು ಹೋಗ್ತಾರೆ ಅಂದ್ರೆ, ಇಹ ಖಲು ವಿವಿಧ ಸಾಂಸಾರಿಕ ದುಃಖ ದರ್ಶನೇನ ವಿರಕ್ತ ಶ್ಯಾ, ಸಂಸಾರದಲ್ಲಿ ಅನೇಕ ದುಃಖಗಳನ್ನು ಕಂಡುಕೊಂಡು ಅವನಿಗೆ ಬೇಸರವಾಗುತ್ತೆ, ಈ ದುಃಖ ನನಗೆ ಬೇಡ, ಭಗವಂತ ಸುಖದ ಹಾದಿ ತೋರಿಸುವಂತ ದೇವರತ್ರ ಹೋಗ್ತಾನೆ. ಎಷ್ಟು ಮಾರ್ಮಿಕವಾದ ಜೈತೀರ್ಥರ ಜೀವನವೇ ಅಂತದ್ದು, ಅಪೂರ್ವವಾದ ಜೀವನ. ರಾಘವೇಂದ್ರ ಸ್ವಾಮಿಗಳ ಜೀವನದಲ್ಲಿ ಹಿಂದೆ ಹೇಳಿ ಎಂಥ ದುಃಖ ಇತ್ತು ಅವರಿಗೆ, ನಮಗೆ ಬರೋ ದುಃಖ ಅದೇನು ಅಲ್ಲೇ ಇಲ್ಲ. ವಾರಕ್ಕೆ ಒಪ್ಪತ್ತು 60 ಊಟ ಅಂತ ಕೇಳಿದರೆ, ಒಂದು ಏಕಾಚಿಗೆ ನಾವು ಯೋತ ಜಾಸ್ತಿ ನೋಡ್ತಾನೆ ಇರ್ತಾನೆ ಬೆಳಗ್ಗೆ ಯಾವಾಗುತ್ತೋ ಅಂತ ಕೇಳಿ, 14 ದಿವಸಕ್ಕೆ ಒಂದು ದಿವಸ ನಮಗೆ ಕಷ್ಟವಾದರೆ 7 ದಿವಸಕ್ಕೆ ಅರ್ಧ ಊಟ ಅಂತ ಲೆಕ್ಕ ಹಾಕಿ ಎಷ್ಟು ದುಃಖ ಇರಬಹುದು ಅವರಿಗೆ. ಆದರೆ ದೇವರನ್ನು ಬಿಡಲೇ ಇಲ್ಲ ಅವರು, ಹಗಲು ರಾತ್ರಿ ಶಾಸ್ತ್ರ ಮುಖ್ಯಾದ ಜಸ್ತ್ರಂ, ಅದನ್ನೆಲ್ಲ ದೇವರ ಸೇವೆಗೆ ಉಪಯೋಗ ಮಾಡಿಕೊಂಡ್ರೆ ಹೊರತು ದೇವರನ್ನು ಮರಿಲಿಕ್ಕೆ ಉಪಯೋಗಿಸಲೇ ಇಲ್ಲ. ಪರಿಣಾಮ ಇವತ್ತು ಪೂಜ್ಯಾಯ ರಾಘವೇಂದ್ರಾಯ, ಜಗತ್ತಿಗೆ ಪೂಜ್ಯರು ಅಂತಕ್ಕಂಥ ಎಷ್ಟು ಎತ್ತರದ ಪದವಿ ಬಂದಿದ್ದಾರೆ ಅಂತ ಅರ್ಥ ಮಾಡಿಕೊಂಡ್ರೆ ದುಃಖವನ್ನು ಎದುರಿಸುವ ಪ್ರಕರಣವನ್ನು ಭಗವಂತ ಹೇಳುತ್ತಾನೆ. ಆರ್ತಃ ಜಿಜ್ಞಾಸುಹು, ಇನ್ನು ಪಾಂಡವರ ಕಥೆ ಕೇಳಿ ಅವ್ರಿಗೆ ಬಂದ ದುಃಖ ಎಷ್ಟು ಜನಕ್ಕೆ ಬಂತ ಲೆಕ್ಕ ಹಾಕಿರಿ. ಕುಂತಿ ಚಿಕ್ಕಂದಿನಲ್ಲಿ ವಿಧವೆ ಆಗಿಬಿಡ್ತಾಳೆ, ಪಾಪ ಗಂಡನ್ ಕಳ್ಕೊಂಡ್ಬಿಡ್ತಾಳೆ ಚಿಕ್ಕಂದಿನಲ್ಲಿ, ಹೋಗಿ ಮಕ್ಕಳೆಲ್ಲ ಚಿಕ್ಕವರು, ಹೋಗಲಿ ಅಂತ ಇದಕ್ಕೆ ಹಸ್ತಿನಾಪುರಕ್ಕೆ ಬಂದರೆ ಎಲ್ಲ ವಿರೋಧಿಗಳೇ, ಸ್ವಂತ ತನ್ನ ಗಂಡನ ಅಣ್ಣ ಭಾವ ಧೃತರಾಷ್ಟ್ರ ತನ್ನ ಮಕ್ಕಳ ವಶನಾಗಿ ಇವರು ಈಕೆ ದ್ರೋಹ ಮಾಡ್ತಾ ಇದ್ದಾನೆ. ಹೋಗಲಪ್ಪ, ಗುರುಕುಲ ಪುತಾನವರು ಭೀಷ್ಮರು ಅಂತ ಹೇಳಿದರೆ ಅವರು ಅವ್ರ ಕಡೆ ಆಗಿಬಿಟ್ಟಿದ್ದಾರೆ, ಗುರುಗಳು ದ್ರೋಣರು ಅವರು ಆ ಕಡೆ ಆಗ್ತಾ ಇದ್ದಾರೆ, ಎಲ್ಲರೂ ವಿರೋಧಿಗಳೇ. ಮಕ್ಕಳು ಚಿಕ್ಕವರು, ಏನ್ ಮಾಡ್ಬೇಕಾಕೀಗ? ಹೋಗಿ ಸುಮ್ಮನೆ ಇದ್ದಾರಾ? ಭೀಮಿಗೆ ವಿಷ ಕೊಡಿಸಿಟ್ರ ಪ್ರಯತ್ನ ಮಾಡೋದೇನು, ವಿಷ ಕೊಟ್ಟೇ ಬಿಡೋದೇನು, ಅವನಿಗೆ ಕಚ್ಚೋದೇನು, ದುಃಖಗಳ ಪರಂಪರೆ. ಕುಂತಿಗೆ ಅಭ್ಯಾಸ ಆಗಿಬಿಡ್ತು, ಇನ್ನೊಂದು ಅಭ್ಯಾಸ ಆಯ್ತು. ದುಃಖ ಕೊಟ್ಟ ಪರಮಾತ್ಮ ಅದನ್ನು ತೆಗೆದೂ ತೆಗಿತಾನೆ ಅಂತ ಅರ್ಥ ಆಗಿಬಿಡುತ್ತೆ. ವಿಷ್ಣು ಸಹಸ್ರ ಮೊದಲ ಮಾತು ಬರತ್ತೆ, ಭಯಕೃತ್ ಭಯನಾಶನ. ದೇವರ ಹಿರಿಮೆಗಳು, ಭಯ ಉಂಟು ಮಾಡ್ತಾನೆ ಅಂತ ಭಗವಂತ ಭಯ ಪರಿಹಾರನ ಮಾಡಿಬಿಡ್ತಾರೆ. ಮ್ಯಾಥಮೆಟಿಕ್ಸ್ ಟೀಚರ್ ಲೆಕ್ಕ ಕೊಡ್ತಾರೆ, ಸಾಲು ಸಾಲು ಮಾಡ್ತಾರೆ. ಬರೀ ಲೆಕ್ಕ ಕೊಟ್ಬಿಟ್ರೆ ಎಲ್ಲ ಯಾರು ಬೇಕಾದ್ರೂ ಕೊಡ್ತಾರೆ, ವೇಸ್ಟ್ ಹಾಕ್ಬೇಕು. ಅದಕ್ಕೆ ಟೀಚರ್ ಅಂದ್ರೆ ಲೆಕ್ಕ ಪ್ರಾಬ್ಲಮ್ ಕೊಡ್ತಾನೆ, ಪ್ರಾಬ್ಲಮ್ ಸಾಲ್ವ್ ಮಾಡ್ತಾನೆ, ಅದು ಭಾರಿ ವಿಶೇಷ. ಅದು ಎವ್ರಿ ಟೈಮ್ ಪ್ರಾಬ್ಲಮ್ ಸ್ವಲ್ಪ ಡಿಫಿಕಲ್ಟ್ ಮಾಡ್ತಾ ಹೋಗ್ತಾನೆ, ಮೋರ್ ಅಂಡ್ ಮೋರ್ ಡಿಫಿಕಲ್ಟ್ ಕೊಡ್ತಾನೆ, ಮತ್ತೆ ಅದೇ ಸಾಲ್ವ್ ಮಾಡ್ತಾನೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಆ ರೀತಿ ಮಾಡಿ ಮಾಡಿ ಆತ ಹೇಗೆ ಗುರು ಅನ್ನಿಸ್ತಾನೋ, ಭಗವಂತ ಒಬ್ಬರಿಗೆ ಗುರು ಅಲ್ಲ, ಜಗದ್ಗುರು ಪರಮಾತ್ಮ, ಜಗದ್ಗುರು ಆಗಿರೋದ್ರಿಂದ ಅವನಿಗೆ ಶಿಕ್ಷಣವನ್ನು ಕೊಡ್ತಾನೆ ಅಂತ ಹೇಳ್ತಾನೆ. ಕುಂತಿಗೆ ಅರ್ಥ ಆಯ್ತು ಅದು ಬಂದು, ಆದ್ರಿಂದ ಯೋಚನೆ ಮಾಡಲೇ ಇಲ್ಲ, ನಿಶ್ಚಿಂತೆ ಆಗಿದ್ದು ಬಿಟ್ಟು ಆಕೆ ಧೈರ್ಯ ಕೊಡ್ಲಿಕ್ಕೆ ಏನ್ ಮಾಡಿದ ಭಗವಂತ? ಭೀಮನಂತ ಮಗನನ್ನು ಕೊಟ್ಟ, ಜೊತೆಗೆ ಭೀಮನಂತ ಮಗನನ್ನು ಕೊಟ್ಟ. ಅಲ್ಲಿಗೆ ಆಕೆ ಭಯ ಹೋಗಿ ಬಿಡ್ತದೆ. ಭೀಮನನ್ನ ಏನಿದ್ದಾರೆ, ಭಯವೂ ಯಾತಕ್ಕೆ ಹೇಳ್ತಾರಲ್ಲ, ಅಂಜಿ ಕಿನ್ಯ ಆತ ಕಯ್ಯ. ಈ ಮಾತನ್ನು ಕುಂತಿ ಬಾಯಿ ಬಿಟ್ಟು ಹೇಳ್ತಾರೆ, ಧರ್ಮರಾಜ ನನಗೆ ನಿಮ್ಮನ್ನೆಲ್ಲ ಕಂಡ್ರೆ ಯೋಚನೆ, ಆದರೆ ಭೀಮನ ಕಂಡ್ರೆ ಮಾತ್ರ ಧೈರ್ಯ ಬರುತ್ತೆ ಅಂತ ಹೇಳ್ತಾರೆ. ನಿಮ್ಮನ್ನು ಕಂಡ್ರೆ ಭಯ ಆಗುತ್ತೆ, ಭೀಮನ ಕಂಡ್ರೆ ಭಯ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಧರ್ಮರಾಜ ಕೇಳ್ತಾನೆ, ಅಲ್ಲಮ್ಮ ನೀ ಬಕಾಸುರನ ಹತ್ರ ಕಳಿಸ್ತೀನಿ ಅಂತ ಹೇಳಿಬಿಟ್ಟಿದ್ದೀಯಲ್ಲ, 5 ಜನ ಗಂಡ್ಮಕ್ಕಳಿದ್ದಾರೆ, ಒಬ್ಬನ್ನು ಕಳಿಸ್ತೀನಿ ಅಂತ ಮಾತು ಕೊಟ್ಟು ಬಂದಿದ್ದೀಯಲ್ಲ, ಅವ್ರನ್ನ ಆ ಬ್ರಾಹ್ಮಣ ದಂಪತಿನ ಉಳಿಸ್ಲಕ್ಕೋಸ್ಕರ ಹೋಗಿ ನಮ್ಮನ್ನು ಕೊಲ್ತೀಯಲ್ಲ ಅಂತ ಕೇಳ್ತಾನೆ. ನಮ್ಮನ್ನು ಕೊಲ್ತೀಯಲ್ಲ, ಒಂದು ಭೀಮ ಹೋದ್ರೆ ನಾವು ಬದುಕಿರ್ತೇವಾ? ಯದ್ಬಾಹುಬಲ ಮಾಶ್ರಿತ್ಯ, ಇವತ್ತು ಭೀಮಸೇನ ಇದ್ದಾರೆ ಅಂತ ನಾನು ಚೆನ್ನಾಗಿ ನಿದ್ದೆ ಮಾಡ್ತಿದ್ದೇವೆ ಅಂತ ಹೇಳ್ತಾನೆ. ಭೀಮಸೇನ ಇದ್ದಾರೆ ಅಂತ ನಿದ್ದೆ ಮಾಡ್ತಿದ್ದೇವೆ, ನಿದ್ದೆಯಲ್ಲಿ ಬರ್ತಿತ್ತು ನಮಗೆ, ಯಾರ್ಯಾವ ಭೀಮ ಹಿಡಿಂಬಾಸುರನ ಬರಲಿ, ಯಾರು ಮಲಗಕ್ಕೆ ಸಾಧ್ಯ ಇತ್ತ? ಸುಖವಾಗಿ ನಿದ್ದೆ ಮಾಡ್ತಾರೆ, ಭೀಮ ಕಾಪಾಡ್ತಾನಲ್ಲ, ಅದೇ ಧೈರ್ಯ ಅವರಿಗೆ. ಆದರೆ ಬಕಾಸುರದರಲ್ಲಿ ಈ ರೀತಿ ಇದ್ದೇವೆ, ಅಡುಗೆ ಮನೆಯನ್ನು ಸುಖವಾಗಿ ಬಂದಿದ್ದೇವೆ ನಾವೀಗ. ಅಂತ ಭೀಮನಿಂದ ನಾವು ಬದಿ ಕುಡಿದಿರಬೇಕಾದ್ರೆ ಅಂತ ಭೀಮನ್ನ ಕಳಿಸ್ತೀಯಲ್ಲ ನೀನೀಗ, ನಮ್ಮ ಗತಿ ಏನು ಅಂತ ಕೇಳಿದೆ. ಭೀಮನ ಗತಿ ಏನು, ನಮ್ಮ ಗತಿ ಏನು ಅಂತ ಕೇಳಿದೆ ನನಗೆ. ತಕ್ಷಣ ಕುಂತಿ ನಕ್ಕ ಹೇಳ್ತಾಳೆ, ಯಾವ ತಾಯಿ ಮಾತಾಡ್ತಾಳೆ ನೋಡು, ನನಗೆ ಭೀಮನ ಬಗ್ಗೆ ಏನು ಯೋಚನೆ ಇಲ್ಲ ಅಂತಾನೆ ಕಳಿಸ್ತಾ ಇದ್ದೇನೆ ಅಂತ ಹೇಳಿದ. ಭೀಮನ ಬಗ್ಗೆ ಏನು ಯೋಚನೆ ಇಲ್ಲ, ಯಾರೋ ತಿಳ್ಕೊಂಡಿದ್ದೀಯಾ ಭೀಮಸೇನ ಅಂತ ಹೇಳಿದ್ರೆ, ಯಾರೋ ತಿಳ್ಕೊಂಡಿದ್ದೀಯಾ? ನೀವೆಲ್ಲ ಕಂಡಿಲ್ಲ ಭೀಮನನ್ನ, ಚಿಕ್ಕ ಹೋಗು 10 ದಿವಸವಾಗಿಲ್ಲ, ನನ್ನ ಕೈಯಿಂದ ಜಾರಿ ಬಿಡಿಸಿಬಿಟ್ಟೆ ನಾನು, ನನ್ನ ಕೈಯಿಂದ ಜಾರಿ ಬಿಡಿಸ್ದೆ, ನಾ ಎಚ್ಚರ ತಪ್ಪೋಯ್ತು, ಹುಲಿಯರ ಗರ್ಜನೆ ಕೇಳಿದೆ, ಎಚ್ಚರ ತಪ್ಪಿತು, ಆಮೇಲೆ ನೋಡುತ್ತೇನೆ, ಮಗು ಅಲ್ಲಿಲ್ಲ, ಬೆಟ್ಟದ ಶಿಖರದಲ್ಲಿದ್ದೇನೆ ನಾನೀಗ, ಮುಂದೆ ದೊಡ್ಡ ಶಿಖರ ಪರ್ವತ ಶ್ರೇಣಿ, ಹಿಮಾಲಯ ಪರ್ವತ, ಇನ್ನೇನು ಮಗು ಕೆಳಗೆ ಬಿದ್ದಿದೆ, ಏನು ಆಸೆನೇ ಇಲ್ಲ, ಬದುಕಿರೋ ಸಂಭವ ಏನೇನೂ ಇಲ್ಲ, ಆದರೆ ಶವನಾಗ ನೋಡೋಣ ಅಂತ ಬಗ್ಗಿ ನೋಡಿದರೆ ಮಗು ಆಡ್ತಾ ಮಲಗಿದೆ ಅಂತ, ಮಗು ಆಡ್ತಾ ಮಲಗಿದೆ, ಆನಂದ ತೀರ್ಥ ಆಡ್ತಾ ಮಲಗಿಬಿಟ್ಟಿದೆ. ಆಶ್ಚರ್ಯ, ಒಂದು ಆಶ್ಚರ್ಯ ಮಗು ಬದುಕಿರೋದು, ಇನ್ನೊಂದು ಆಶ್ಚರ್ಯ ಏನು ಗೊತ್ತಾ, ಮಗು ಬಿದ್ದ ಜಾಗ ಇದೆಯಲ್ಲ, ಆ ಪರ್ವತ 100 ಹೊಳ ಸೀಳೋಗ್ಬಿಟ್ಟಿದೆಯಂತೆ. ದರದಿಂದ ಶಿಶುಭಾವನಾದ ಭೀಮನ ಬಿಡಲು ಗಿರಿ ಒಡೆದು ಶತಶೃಂಗವೆಂದೆನಿಸಿತು. ಜಯ ಜಯ ಜಗತ್ರಾಣ ಜಗದೊಳಗೆ ಸತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ. ಇದು ಮಹಾಭಾರತ ಓದಿದ ಯಾರೂ ಅದನ್ನು ಮರೆಯಲಿಕ್ಕೆ ಆಗೋದಿಲ್ಲ. ನಾನು ನೋಡಿದೆ ಅವತ್ತೇನು ಕಂಡೆನಲ್ಲ, ಗಟ್ಟಿ ಮಾಡ್ಕೊಂಡು ಬಿಟ್ಟೆ, ಇನ್ನ ಭೀಮನಿಗೆ ಎಂದೂ ಭಯ ಇಲ್ಲ, ಅರ್ಥ ಮಾಡ್ಕೊಂಡ್ಬಿಟ್ಟೆ. ಇದು ಟೆಸ್ಟ್, ಇದಕ್ಕಿಂತ ದೊಡ್ಡ ಟೆಸ್ಟ್ ಇಲ್ಲ, ಇದಕ್ಕಿಂತ ದೊಡ್ಡ ಟೆಸ್ಟ್. ಇಂಥ ಮಗು 10 ದಿವಸದ ಮಗು ಬಿದ್ದಾಗ ಇಡೀ ಪರ್ವತ ಇಂದ್ರಾಯುಧಂ ಇಂದ್ರಕರಾಭಿನುನ್ನಂ ಚಿಚ್ಛೇದ ಪಕ್ಷಾನ್ ಕ್ಷಿತಿಧಾರಿಣ ಅಂಪ್ರಾಕ್ ಬಿಭೇದ ಭೂಭೃದ್ವಪುರಂಗ ಸಂಗಾತ್ ಚಿತ್ರಂ ಸಪನ್ನ ಜನನೀ ಕರಾಗ್ರಾತ್. ನಾರಾಯಣ ಪಂಡಿತರು ಹಾಗೆ ವರ್ಣನೆ ಮಾಡ್ತಾರೆ ಘಟ್ಟವನ್ನ. ವಜ್ರಾಯುಧದಿಂದ ಹೊಡೆದರೆ ಇಂದ್ರದೇವರು ಪರ್ವತಗಳು ಪುಡಿ ಆಗಲಿಲ್ಲ, ರೆಕ್ಕೆ ಕತ್ತರಿಸಿದಷ್ಟೇ. ಆದರೆ ಮಗುವಾದ ಭೀಮಸೇನ ಮೈ ಮುಟ್ಟಿದ್ರೆ ಅದೇನು ಎಷ್ಟಿದ್ದಲ್ಲ, ಜಾರಿ ಬಿದ್ದಿದ್ದು, ಲೈಟಾಗಿ ಬಿದ್ದಿದ್ದು. ಇಷ್ಟಿದ್ದ ಪರ್ವತ ಪುಡಿ ಆಗಬೇಕಾದ್ರೆ ಇನ್ನ ಈತನಿಂದ ನಮಗೆ ಎಂದು ತಕ್ಷಣೆ, ಈತನಿಗೆ ಭಯ ಇಲ್ಲ, ಈತನ ಜೊತೆ ಇದ್ರೆ ನಮಗೆ ಭಯ ಇಲ್ಲ ಅಂತ ಅರ್ಥ ಮಾಡ್ಕೊಂಡ್ಬಿಟ್ಟೆ ಅಂತ ಹೇಳಿದ. ಈತನಿಗೆ ಭಯ ಇಲ್ಲ, ಈತನ ಜೊತೆ ಇದ್ರೆ ನಮಗೂ ಭಯ ಇಲ್ಲ, ನಾವೇ ತೇಲುತ್ತೆ, ಕೂತ್ರೆ ನಾವು ತೇಲ್ತೇವಲ್ಲ, ಹಾಕಿ ನಾವು ಡೈರೆಕ್ಟ್ ಅವರು ಮುಳುಗೋಗ್ಬಿಡ್ತೇವೆ, ನಾವೇ ಕೂತ ತೇಲ್ತೇವೆ, ಸುಮ್ಮನೆ ಹೋದ್ರೆ ಮುಳುಗ್ತೇವೆ, ಭೀಮನ ಜೊತೆಗಿದ್ರೆ ಮುಳುಗೋದೇ ಇಲ್ಲ. ಅದಕ್ಕೆ ಹೇಳ್ತಾರೆ, ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂನಾಥ ಅಪ್ರೇಕ್ಷಮಾಣಾನ್ ಭುವನ ಮಾನ್ಯೇನ ಚಾನ್ಯೇನ ದೋಷ್ಣ ಭವತು ಭೀರ್ಮೇತಿಯ ನ ಸಾಂತ್ವಯಂತಂ ಪ್ರಣತಿ ಭಿ ಪ್ರೀಣಯೇ ಪೂರ್ಣ ಬೋಧಂ ಪ್ರಣತಿವಾನ್ ಪ್ರಾಣನಾಂ ಪ್ರಾಣಭೂತಂ ಪ್ರಣತವಾನ್. ನಮಸ್ಕಾರ ಮಾಡಿದ್ದೇನೆ ಭೀಮನನ್ನು, ಆಶ್ರಯಿಸಿ ಬಿಟ್ಟಿದ್ದೇನೆ, ನಮಗಿನ ಭಯನೇ ಭೀಮ ಕೈ ಎತ್ತಿರದೆ ಅದಕ್ಕೆ ಅಂತ ಹೇಳ್ತಾ, ಭೀಮ ಕೈ ಎತ್ತಿರದೆ ಅದಕ್ಕೆ ನೀವು ಭಯ ಪಡಬೇಡಿ ಅಂತ ಹೇಳ್ತಾ ಇದ್ದಾನೆ. ಭವದವೋಷ್ಣೇನ ತಾತತ್ಯಮಾನಾನ್, ಈ ಸಂಸಾರದ ನೋವಿನಿಂದ ನೊಂದು ಬೆಂದು ಹೋಗಿರ್ತಕ್ಕಂಥ ಜನಗಳಿಗೆ ಭೀಮ ಅಭಯ ಕೊಡ್ತಾನಂತ ಯೋಚನೆ ಮಾಡಿಬೇಡಿ. ದೇವರಿದ್ದಾರೆ ಯಾಕೆ ಯೋಚನೆ ಮಾಡ್ತೀರಾ? ಅದಕ್ಕೆ ಅಭಯ ಹಸ್ತ, ಭೀಮನದು ಅಭಯ ಹಸ್ತ. ಅಭಯ ಕೊಡೋ ದೊಡ್ಡವರ ದೊಡ್ಡ ಲಕ್ಷಣ. 16ನೇ ಅಧ್ಯಾಯದಲ್ಲಿ ಭಗವಂತ ದೈವಿ ಸಂಪತ್ತನ್ನು ವರ್ಣನೆ ಮಾಡಬೇಕಾದ್ರೆ ದೈವಿ ಸಂಪತ್ತಿನ ಲಕ್ಷಣ ಹೇಳ್ತಾ ಮೊದಲ ಉಪಯೋಗಿಸಿದ ಪದನೇ ಅಭಯಂ ಸತ್ವ ಸಂಶುದ್ಧಿ ಅಂತ ಹೇಳಿದ. ಯಾರಿಗೆ ನಿರ್ಭಯವಾದಂತಹ ಮನೋಭಾವ ಇದೆ ಅವರು ದೈವಿ ಸಂಪತ್ತಿನವರು. ಮತ್ತು ಭೀಮನ ಜೀವನದಲ್ಲಿ ಭಯ ಕಂಡಿದ್ದೇ ಇಲ್ಲ, ಅದನ್ನು ಅರ್ಥ ಮಾಡಿಕೊಂಡಿದ್ದೇನೆ ನಾನು. ಧರ್ಮರಾಜ ಯೋಚನೆ ಮಾಡಬೇಡ, ಬಕಾಸುರನ ಹತ್ರ ಕಳಿಸಿರೋದು ಅವನ್ನ ಕೊಂದು ಈ ದೇಶಕ್ಕೆ ಕ್ಷೇಮ ಮಾಡಲಿಕ್ಕೆ ಹೊರತು ಭೀಮನಿಗೆ ಅಪಾಯ ಇಲ್ಲ. ಏಷ ಸ್ವಯಂ ಹಿ ಮರುದೇವ ನರಾತ್ವ ಕೋಭೂತ್ ಕೋನಾಮ ಹಂತು ನಿಮ ಮಾತ್ತಬಲೋ ಜಗತ್ಸು. ಸ್ವತಃ ವಾಯು ಮುಖ್ಯ ಪ್ರಾಣನ ಪ್ರಾಣ ಯಾರು ತೆಗಿತಾರೆ ಅಂತ ಹೇಳ್ತಾರೆ. ಮುಖ್ಯ ಪ್ರಾಣ ಈತ, ಈತನ ಪ್ರಾಣಕ್ಕೆ ಭಯ ಇಲ್ಲ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಕುಂತಿ ಅವತ್ತಿನ ಇದು ಯಾವಾಗ ಕಂಡ್ಲಿದನ? ಚಿಕ್ಕಂದಿನಲ್ಲೇ ಕಂಡ್ಲು ದೃಶ್ಯವನ್ನು. ಅವತ್ತಿನಿಂದ ಜೀವನದಲ್ಲಿ ಧೈರ್ಯವೇ ಧೈರ್ಯ ಆಕೆ. ಭೀಮನ ಮೂಲಕ ಕೃಷ್ಣನ ಕಂಡ್ಲಲ್ಲ, ಸರಿಯಾಗಿ ಕಂಡ್ಲು. ಮುಕುಂದ ಭಕ್ತಿ ಗುರುಭಕ್ತಿ ಜಾಯಿ, ಸರಿಯಾಗಿ ಕಂಡ್ಲು. ಆದ್ರಿಂದ ಕೊನೆಯವರೆಗೂ ಅಂತ ದುಃಖದ ಸ್ಥಿತಿಯಲ್ಲೂ ಕೂಡ ಎಷ್ಟು ಧೈರ್ಯ ಅವಳಿಗೆ. ಇನ್ನೇನು ವನವಾಸ ಮುಗಿಸಿದ್ದಾರೆ ಪಾಂಡವರು, ಆ ಹೊತ್ತಿಗೆ ವಾಪಸ್ ಬರಬೇಕು. ಕೃಷ್ಣ ಸಂಧಾನಕ್ಕೆ ಅಂತ ಬಂದಿದ್ದಾನೆ. ಆಗ ಕುಂತಿ ಹತ್ರ ಹೋಗ್ತಾನೆ, ನಿನ್ನ ಮಕ್ಕಳಿಗೆ ಏನು ಸಂದೇಶ ಕೊಡಬೇಕು ಕುಂತಿ ಅಂತ ಕೇಳಿದರೆ, ಕುಂತಿ ಯಾವ ತಾಯಿ ಇಂಥ ಮಾತು ಕೇಳ್ತಾಳೆ? 13 ವರ್ಷ ಆಗಿದೆ ಮಕ್ಕಳನ್ನು, ಅದು ವನವಾಸಕ್ಕೆ ಹೋದ ಮಕ್ಕಳು ಬೇರೆ, ಯುದ್ಧ ಬೇರೆ ಮುಂದೆ ನಡೀತಾ ಇದೆ. ಈಗ ಒಂದು ಮುಖ ತೋರಿಸಬೇಕು ಅಂತ ಹೇಳಬಾರ್ದೆ ಕೊನೆ ಪಕ್ಷ? ಒಂದ್ಸತ್ ಬಂದು ಹೋಗಬಾರದು ಅಂತ ಹೇಳಬಾರದೆ? ಇಲ್ಲ ಇಲ್ಲ, ನಮ್ಮ ಮಕ್ಕಳಿಗೆ ಹೇಳಿಬಿಡು, ಯುದ್ಧದಲ್ಲಿ ಗೆದ್ದು ಬರೋವರೆಗೆ ಮುಖ ನೋಡೋದಿಲ್ಲ ಅಂತ ಹೇಳು ಅಂತ ಹೇಳಿದ್ದಂತೆ. ಎಂಥ ಧೈರ್ಯ ಆಕೆಗೆ! ಈದೇವಂ ಧನಂಜಯಂ ಬ್ರೂಹಯಾಹ ನಿತ್ಯೋದ್ಯುಕ್ತಂ ಮೃಕೋದರಂ. ಭೀಮನಿಗೆ ಹೇಳು, ಧರ್ಮರಾಜನಿಗೆ ಹೇಳು, ಅರ್ಜುನನಿಗೆ ಹೇಳು, ನಾನು ಯುದ್ಧದಲ್ಲಿ ಶತ್ರುಗಳನ್ನು ಗೆದ್ದು ಜಯಶಾರಿಗಳೇ ಬರತಕ್ಕಂಥ ಮಕ್ಕಳನ್ನು ನೋಡಕ್ಕೆ ಇಷ್ಟಪಡ್ತೇನೆ ಹೊರತು ಈಗ ನೋಡಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳಿಲ್ಲ. ಎಷ್ಟು ಧೈರ್ಯ, ಎಷ್ಟು ನಂಬಿಕೆ ಇದೆ ಮಾತಾಡಬೇಕಾದ. ಆದ್ರಿಂದ ವಿಶ್ವಾಸಕ್ಕೆ ಕಾರಣ ಏನೋ, ದೇವರನ್ನು ಆ ರೀತಿಯಲ್ಲಿ ನಂಬಿತ್ತು, ಕೃಷ್ಣನನ್ನ ವಾಸುದೇವ ಅಂತ ಆರಾಧನೆ ಮಾಡಿತ್ತು. ಜೊತೆಗೆ ಅಲ್ಲಿ ಹೇಳ್ತಾಳೆ, ಆರ್ತಃ ಜಿಜ್ಞಾಸು ಕುಂತಿ ದೃಷ್ಟಾಂತ, ಕುಂತಿಯ ಮಗ ಅರ್ಜುನ ದೃಷ್ಟಾಂತ. ಕೃಷ್ಣ ಕೌಂತೆಯ ಕೌಂತೆಯ ಅಂತ ಕರೆದೇ ಬಿಟ್ಟಿದ್ದಾನೆ, ಆರ್ತನಾಗಿ ಕೇಳಿಕೊಂಡ. ನಿನ್ನ ಬಿಟ್ಟರೆ ಯಾರು ಉದ್ಧಾರ ಮಾಡೋದಿಲ್ಲ ನನ್ನ ಕೃಷ್ಣ ಅಂತ ಕೇಳಿದ. ಕೃಷ್ಣ ಉದ್ಧಾರ ಮಾಡ್ತಾನೆ, ಮಾತಾಡ್ತಾನೇ ಇದ್ದಾನೆ. ಜಿಜ್ಞಾಸು ತಿಳ್ಕೊಳ್ಬೇಕು ಅಂತ ಅಪೇಕ್ಷೆ ಇದ್ರೆ. ಇವತ್ತು ಮನುಷ್ಯನಿಗೆ ಆಶ್ಚರ್ಯವೇ ಆಶ್ಚರ್ಯ. ಜನ ಹುಟ್ಟೋದನ್ನು ನೋಡ್ತಾನೆ, ಬದುಕೋದನ್ನು ನೋಡ್ತಾನೆ, ಸಾಯೋದನ್ನು ನೋಡ್ತಾನೆ, ಬಡವರನ್ನು ನೋಡ್ತಾನೆ, ಶ್ರೀಮಂತರನ್ನು ನೋಡ್ತಾನೆ, ಬೆಳವಣಿಗೆ ನೋಡ್ತಾನೆ. ಎಂತ ಅದ್ಭುತ! ಇವತ್ತು ಮನುಷ್ಯ ಬೆಳಿತಾನಲ್ಲ, ಬರೀ ಕೈಯೊಂದೇ ಬೆಳೆದು ಬಿಟ್ಟಿದ್ರೆ, ಬರೀ ಕಾಲೊಂದೇ ಬೆಳೆದು ಬಿಟ್ಟಿದ್ರೆ ಏನಾಗ ಏನ್ ಗತಿ ಆಗ್ತಿತ್ತು?